హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసర్ణసే ఉత్తుంగవాక్తరంగాయ మధ్వదుగ్ధబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుజన శిష్టం నిత్య నిర్ధూత కష్టం హయముఖ పద నిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చిత అనంత లీలా గోపాల పాలితాన్ విద్యాపయోనిధీన్ వందే బ్రహ్మ విద్యాగురున్ నమః. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. అప్పణాచార్యులు మాడిరతక్కంత విశేషవాద స్తోత్రం. ఆ స్తోత్రం నోడ్లిక్కింత మొదలు మాడిదవరు కొరత నోడదు. ವಿಶೇಷವಾಗಿರತಕ್ಕಂಥ ರಾಘವೇಂದ್ರ ಗುರು ಸಾರ್ವಭೌಮರ ಶಿಷ್ಯರು ರಾಯರ ಪ್ರೀತಿಗೆ ಪಾತ್ರರಾದವರು. ರಾಯರನ್ನು ಕಂಡವರು ಅಂದರೇನೆ ಹಾಗಿರುತ್ತೆ. ರಾಯರ ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯರು ಅಂದರೆ ಅವರಲ್ಲಿ ಎಷ್ಟು ಗುಣಗಳ ರಾಶಿ ಇದ್ದರೆ ರಾಯರಿಗೆ ಹತ್ತಿರ ಆಗ್ತಾರೆ ಎಂಬುದು ನಾವು ಆಲೋಚನೆ ಮಾಡಬೇಕು. ಅಪ್ಪಣಾಚಾರ್ಯರು ಯಾರೋ ಅಲ್ಲ ಮಹಾನುಭಾವರು, ಅವರೇ ವಿಶೇಷವಾಗಿರತಕ್ಕಂಥ ಪ್ರಹ್ಲಾದರಾಜರ ತಮ್ಮಂದರು. ರಾಯರಿಗೆ ಅತ್ಯಂತ ಹತ್ತಿರವಾದ ಜನಗಳೆಲ್ಲ ಅಲ್ಲಿ ಬಂದು ಯಾರ್ಯಾರು ಭಕ್ತರು ತಮ್ಮಂದರೇ ಪುನಃ ಹುಟ್ಟಿ ಬಂದು ಪ್ರಹ್ಲಾದರ ತಮ್ಮಂದರು ಸಹ್ಲಾದರು. ಸಹ್ಲಾದರೆ ಜಗನ್ನಾಥದಾಸರಾಗಿ ಬಂದರು. ಇನ್ನು ಅನುಹ್ಲಾದ ಆಹ್ಲಾದ ಅಂತಿದ್ದಾಗ ಅದರಲ್ಲಿ ಅನುಹ್ಲಾದರೆ ನಮ್ಮ ಅಪ್ಪಣ್ಣಾಚಾರ್ಯ, ಅನುಹ್ಲಾದರೆ ಅಪ್ಪಣ್ಣಾಚಾರ್ಯ. ಮತ್ತೆ ಇಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲೂ ಇವರಿಗೆ ಗುರುಗಳು ರಾಯರು. ಪ್ರಹ್ಲಾದರಾದರೆ ಅವರಿಗೆ ಗುರುಗಳು ಸ್ವಯಂ ತಾವೇ ಅದ್ಭುತ ತತ್ವಗಳನ್ನು ಉಪದೇಶ ಕೊಟ್ಟಂಥ ಗುರುಗಳಾಗಿದ್ದರು. ಅವರನ್ನೇ ಪುನಃ ಇಲ್ಲಿ ಗುರುಗಳಾಗಿ ಪಡೆದುಕೊಂಡರು. ಈ ಒಬ್ಬ ವ್ಯಕ್ತಿಯ ಅನೇಕ ಜನ್ಮ ಪರಂಪರ ಜ್ಞಾನಿಗಳ ಮುಖದಿಂದ ಕೇಳಿದ್ದು. ಆ ಅಪ್ಪಣಾಚಾರ್ಯರೇ ವಿಶೇಷವಾಗಿರತಕ್ಕಂಥ ನಮ್ಮ ಶ್ರೀಧ ವಿಠಲರು. ಹರಿಕಥಾಮೃತ ಸಾರಕ್ಕೆ ಫಲಸ್ತುತಿ ಸಂಧಿಯನ್ನು ಬರೆದಿರತಕ್ಕಂಥ ಕರ್ಜಿಗಿ ದಾಸರೇನಿದ್ದಾರೆ ಶ್ರೀಧ ವಿಠಲರು, ಅವರೇ ಅಪ್ಪಣಾಚಾರ್ಯ. ಅವರು ಯಾರೂ ಅಲ್ಲ, ಅವರೇ ನಮ್ಮ ಗುರು ಜಗನ್ನಾಥದಾಸರು. ಕೋಸಿಗೆ ಮುತ್ಯ ಅಂತ ಪುನಃ ಹುಟ್ಟಿ ಬಂದರು. ಒಬ್ಬ ವ್ಯಕ್ತಿಯ ಅನೇಕ ಜನ್ಮಗಳು, ಹಾಗೆ ಜಗನ್ನಾಥದಾಸರದ್ದು ಆಯಿತು ಅಂತ ಹೇಳ್ತಾರೆ. ಅನೇಕ ಜನ್ಮಗಳಾಯಿತು, ಮುಂದೆ ಇನ್ನೂ ಇವೆ ಅಂತ ಅವರ ಶಿಷ್ಯರೇ ಹೇಳ್ತಾರೆ. ಆ ರೀತಿಯಲ್ಲಿ ರಾಯರ ತಮ್ಮಂದರೇ ಬಂದರು ಅಪ್ಪಣಾಚಾರ್ಯರಾಗಿ. ಅವರಲ್ಲಿ ಎಂಥ ಗುಣಗಳ ಒಂದು ರಾಶಿ ಕೂತಿರಬೇಕು ಅಂತ ನಾವು ಚಿಂತನೆ ಮಾಡಬಹುದು. ಇನ್ನು ಅವರು ಅಷ್ಟು ಗುಣಗಳ ರಾಶಿ, ರಾಯರ ವಿದ್ಯಾಶಿಷ್ಯರೂ ಆಗಿದ್ರು, ರಾಯರಿಗೆ ನೆರಳಿನಂತೆ ಇದ್ದು ಸೇವಾ ಮಾಡುತ್ತಾ ಇತ್ತು. ರಾಯರ ಜೊತೆಗೇ ಇದ್ದು ಸದಾ ರಾಯರ ಸೇವಾ ಮಾಡಬೇಕು, ಅದು ಪಡ್ಕೊಂಡು ಬಂದಿರಬೇಕು ರೀ. ಇಲ್ಲದಿದ್ರೆ ಒಬ್ಬ ಸ್ವಾಮಿಗಳ ಹಿಂದೆ ಇದ್ದು ಸದಾ ಅವರ ಪ್ರೀತಿಪಾತ್ರರಾಗಿ ಸೇವಾ ಮಾಡಬೇಕು ಅಂದ್ರೆ ಭಗವಂತನ ಅನುಗ್ರಹ ಇರಬೇಕು. ಇಲ್ಲದಿದ್ದರೆ ಅದು ಮಠಗಳಲ್ಲಿ ವ್ಯಕ್ತಿಗಳು ನಿಲ್ಲೋದೇ ಕಷ್ಟ. ಮಠ ಅಂದ್ರೆ ಗೊತ್ತು, ಮಠ ಅದು ಮಧ್ವಾಚಾರ್ಯರ ಕಾಲಕ್ಕೆ ಬಂದ್ರು ಮಠಗಳು ಹಾಗೆ, ಯಾರು ಬೇಡದ ವ್ಯಕ್ತಿಗಳು ಎಲ್ಲರೂ ತುಂಬಿರ್ತಾರೆ ಬೇಕಾದ ಇದುವರು ನಾಲ್ಕೈದು ಜನ ಇರ್ತಾರೆ. ಅಂಥ ಮಠಗಳಲ್ಲಿ ಅಲ್ಲಿ ವಿಶೇಷವಾಗಿ ಸ್ವಾಮಿಗಳ ಜೊತೆಗೆ ಇದ್ದು ಅವರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿ ನೆರಳಾಗಿರಬೇಕು ಅಂತ ಹೇಳಿದರೆ ಭಗವಂತನ ಅನುಗ್ರಹ ಬಿಟ್ಟರೆ ಬೇರೊಂದಿಲ್ಲ. ಅವರ ಯೋಗ್ಯತೆ, ದೇವರ ಅನುಗ್ರಹ, ಗುರುಕಾರುಣ್ಯ, ಮೂರು ಸೇರಿ ಅಂಥ ರಾಯರ ಎಡಬಿಡದ ಸೇವಾ ಮಾಡಿದರು. ಸರಿ, ರಾಯರಿಗೆ ಮಾತ್ರ ಬೇಕಾದವರು, ಮಿಕ್ಕವರಿಗಷ್ಟಿಲ್ಲ ಅಂತ ತಿಳ್ಕೊಂತೀರಾ? ಹೇಳ್ತಾರೆ ಅವ್ರ ಹೆಸರೇನು ಅಂತ ಕೇಳಿದ್ರು. ಅವ್ರ ಹೆಸರು ಯದ್ಯಪಿ ಯಾರಿಗೂ ಅವರ ಅಪ್ಪ ಅಮ್ಮ ಇಟ್ಟ ಹೆಸರು ಅದೇನೋ ಅಥವಾ ನಂತರ ಬಂದದ್ದೋ ಗೊತ್ತಿಲ್ಲ. ಯಾಕೆಂದರೆ ರಘುತ್ಪ್ರೇಮ ತೀರ್ಥರ ಪೂರ್ವಾಶ್ರಮ ಪುತ್ರರು, ಅವರಿಗೆ ಹೆಸರು ಬೇರೆ, ಆದರೆ ಅವರನ್ನ ಅಮ್ಮಣ್ಣ ಅಮ್ಮಣ್ಣ ಅಂತೆಲ್ಲರೂ ಕರೀತಾ ಇದ್ರು, ಅಮ್ಮಣ್ಣ ಅಮ್ಮಣ್ಣ ಅಂತ. ಈ ಅಂದ್ರೆ ಆಂಧ್ರ ಕಡೆ ಸ್ವಲ್ಪ ಬಿ ಇಲ್ಲ ಕಡೆ ತಂದೆಯನ್ನ ಅಣ್ಣ ಅಂತ ಕರೆಯೋ ಸಂಪ್ರದಾಯ. ಅಂದ್ರೆ ಈ ತಂಜಾವೂರು ದೇಶಸ್ಥರು ಅಂದರೆ ಮರಾಠಿ ಮಾತಾಡತಕ್ಕಂಥ ಮಾಧ್ವ ಸಂಪ್ರದಾಯದ ಕುಟುಂಬಗಳೇನಿವೆ ಅಲ್ಲಿ ತಂದೆಯನ್ನ ಅಪ್ಪ ಅಂತ ಕರೆಯಲ್ಲ, ಅಣ್ಣ ಅಂತ ಕರೀತಾರೆ. ಅಣ್ಣ ಅಂದರೆ ಅಣ್ಣ ಅಂತ ಅರ್ಥ ಅಲ್ಲ, ಅಪ್ಪ ಅಂತಾನೆ ಅರ್ಥ. ಅದಕ್ಕೆ ಅವರು ಎಷ್ಟು ಪ್ರೀತಿಪಾತ್ರರಾಗಿದ್ರು ಅಂದರೆ ಎಲ್ಲರಿಗೂ ತಂದೆ ತಾಯಿಯಂತೆ, ಒಬ್ಬರೇ ತಂದೆ ತಾಯಿಯಂತೆ ಎಲ್ಲರನ್ನ ಪ್ರೀತಿ ಮಾಡ್ತಾ ಇದ್ರು ಸ್ವಾಮಿರಾಯಾಚಾರ್ಯರು ಅಂತ ಅವರ ಹೆಸರು. ಸ್ವಾಮಿರಾಯಾಚಾರ್ಯನ ಎಲ್ಲರೂ ಸ್ವಾಮಿರಾಯಾಚಾರ್ಯದ ಕರೆದವರು ಇಲ್ಲವೇ ಇಲ್ಲ. ಏನಂತ ಕರೆದ್ರು ಅಂದ್ರೆ ಅಮ್ಮಣ್ಣ ಅಮ್ಮಣ್ಣ ಅಂತಾನೆ ಕರೀತಾ ಇದ್ರು ಅವರನ್ನ, ಅಂಥ ಹೆಸರಿತ್ತು ಅವರಿಗೆ. ಅಂದ್ರೆ ಎಲ್ಲರೂ ಕೂಡ ನಮಗೆ ಅಪ್ಪ ಅಮ್ಮ ಎರಡು ನೀವೇ ಅಂತ, ಅಪ್ಪ ಆದ್ಮೇಲೆ ಅಮ್ಮ ಎಲ್ಲ ಇವರೇ ಅಂತ ಅಷ್ಟು ಪ್ರೀತಿಯನ್ನ ಜನದ ಮೇಲೆ ತೋರಿ ಎಲ್ಲ ಜನರಿಗೆ ಪ್ರೀತಿ ಪಾತ್ರರಾದ್ದರಿಂದ ಅವರನ್ನ ಅಮ್ಮಣ್ಣ ಅಮ್ಮಣ್ಣ ಅಂತ ಎಲ್ಲರೂ ಕರೀತಾ ಇದ್ರು. ಹಾಗೆ ಇವರ ಹೆಸರು ಅಪ್ಪಣ್ಣ ಅಂತ. ಅಪ್ಪಣ್ಣಾಚಾರ್ಯರು ಅಂದ್ರೆ ಎಲ್ಲರೂ ಇವರನ್ನ ಅಪ್ಪ ಹೌದು ಅಣ್ಣ ಹೌದು ಎಲ್ಲ ರೀತಿಯಲ್ಲಿ ಅಷ್ಟು ಜನರ ಪ್ರೀತಿ ಪಾತ್ರರಾಗಿದ್ದರು ಅಪ್ಪಣ್ಣಾಚಾರ್ಯರು. ಅದಕ್ಕೆ ಅವರು ಆಚೆ ರಾಯರಿಗೂ ಪ್ರೀತಿಪಾತ್ರರು, ಹೀಗೆ ಜನರಿಗೂ ಪ್ರೀತಿಪಾತ್ರರಾದ್ದರಿಂದ ಈಗ ನೋಡಿ ಒಬ್ಬ ಗೃಹಸ್ಥರು ಮಾಡಿದಂಥ ಸ್ತೋತ್ರ ಯತಿಗಳ ಪರಂಪರ ಪರಂಪರ, ಒಬ್ಬರಲ್ಲ ಇಬ್ಬರಲ್ಲ, ರಾಯರ ನಂತರ ಬಂದಿರತಕ್ಕಂಥ ಘಟ್ಟದ ಕೆಳಗಿನ ಘಟ್ಟದ ಮೇಲಿನ ಎಲ್ಲ ಪೀಠಾಧಿಪತಿಗಳು ಸಾಮಾನ್ಯವಾಗಿ ಎಲ್ಲರೂ ಹೇಳಿದ ಏಕೈಕ ರಾಯರ ಸ್ತೋತ್ರ ಇದು. ಪ್ರತಿಯೊಬ್ಬರು ಈಗಲೂ ಭಕ್ತಿಯಿಂದ ಹೇಳ್ತಾರೆ ಒಬ್ಬ ಗೃಹಸ್ಥರು ಮಾಡಿದಂಥ ಸ್ತೋತ್ರ ಅಷ್ಟು ಭಕ್ತಿಯಿಂದ. ಯತಿಗಳ ಪರಂಪರ ಪರಂಪರ ಹೇಳಬೇಕಾದರೆ ಅದರಲ್ಲಿ ಏನಿದೆ, ಅದೆಂಥ ಸ್ತೋತ್ರ ಆಗಿರಬೇಕು. ಈಗಲೂ ನೀವು ಮಳಖೇಡಕ್ಕೆ ಹೋದರೆ ಜಯತೀರ್ಥರ ವೃಂದಾವನಗಳ ಎದುರಿಗೆ, ಜಯತೀರ್ಥರು ಹೊರಗೆ ವ್ಯಾಸತೀರ್ಥರು ಅವರೆಲ್ಲರೂ ವೃಂದಾವನದ ಆ ಬ್ಲಾಕ್ ಏನಿದೆ ಆ ಒಂದು ಬಿಲ್ಡಿಂಗ್ ಅದರ ಎದುರಿಗೆ ಚಿಕ್ಕದೊಂದು ರೂಮ್ ತರ ಕೊಠಡಿ ತರ ಇದೆ, ಅಲ್ಲಿ ಒಬ್ಬ ಸ್ವಾಮಿಗಳು ಯಾವಾಗೂ ಇರ್ತಾ ಇದ್ರು. ಕೂಡಲಿ ಅಕ್ಷೋಭ್ಯ ಮಠದ ರಘುಕಾಂತ ತೀರ್ಥರು ಅಂತ ಅವರ ವೃಂದಾವನ ಇದೆ. ಅವರಲ್ಲಿದ್ದುಕೊಂಡು ಜಯತೀರ್ಥರ ಸೇವಾ ಮಾಡೋದು, ನಿತ್ಯ 108 ಸಲ ರಾಯರ ಸ್ತೋತ್ರ ಒಬ್ಬರೇ ಹೇಳ್ತಾ ಇದ್ರು. ನಾವು ಮಾಡ್ತೀವಿ ಅಷ್ಟೋತ್ತರ ಅಂತ, ಅಷ್ಟೋತ್ತರ ಏನು ಒಬ್ಬರಲ್ಲ, 20 ಜನ ಸೇರಿಕೊಂಡು ಒಬ್ಬೊಬ್ಬರು 3 ಸಲ ಹೇಳಿಬಿಟ್ರೆ ಕೃಷ್ಣಾರ್ಪಣ ಅಂತ 3 5 ಸಲ ಹೇಳಿಬಿಟ್ರೆ, 20 ಜನ ಅಂದ 5 ಸಲ ಅಲ್ಲ, ಇದು ಒಂದು 6 ಸಲ ಹೇಳಿಬಿಟ್ರೆ ಒಬ್ಬರೇ ಕೂತ್ಕೊಂಡು ಹೇಳ್ತೀರಾ? ಜನ್ಮದಲ್ಲಿ ಹೇಳಿದ್ರೆ ಯಾವಾಗಾದ್ರೂ 108 ಸಲ ರಾಯರ ಸ್ತೋತ್ರ ರಾಯರ ಮುಂದೆ ಕೂತ್ಕೊಂಡು ಅಷ್ಟೋತ್ತರ ಅಂತ ಹೇಳಿದ್ರೆ ಸಾಷ್ಟಾಂಗ ನಮಸ್ಕಾರ ಅಂತವ್ರು ಇರಬಹುದು, ಇಲ್ಲ ಅಂದಿಲ್ಲ, ಇದ್ದಾರೆ, ಒಬ್ಬರು ಇದ್ದಾರೆ, ನಿತ್ಯವೂ ಮಾಡ್ತಾರೆ. ಹಾಗೆ ರಘುಕಾಂತ ತೀರ್ಥರು ಆ ರಾಘವೇಂದ್ರ ಸ್ತೋತ್ರವನ್ನು ಸಿದ್ಧಿ ಪಡೆದಿದ್ರು. ಅವರು ಅವರು ಹೇಳಿದ್ದು ಹೇಳಿದ್ದೆಲ್ಲ ಎಲ್ಲರಿಗೂ ಸಿದ್ಧಿ ಆಗ್ತಾ ಇತ್ತು. ಅಂಥ ಮಹಾಮಂತ್ರ, ಬರೀ ಸ್ತೋತ್ರ ಅಲ್ಲ, ಒಂದೊಂದಕ್ಷರ ಇದರಲ್ಲಿ ರಾಘವೇಂದ್ರ ಸ್ತೋತ್ರದಲ್ಲಿ ಮಹಾಮಂತ್ರವಾಗಿದೆ. ಯಾರು ನಂಬಿ ನುಡಿಯುತ್ತಾರೋ, ಗುರುಗಳಿಂದ ಉಪದೇಶ ತಗೊಂಡು ನಂಬಿ ನುಡಿಯುತ್ತಾರೋ ಅಂಥವರಿಗೆ ಅದ್ಭುತವಾದ ರಕ್ಷಾ ಕವಚ ರಾಘವೇಂದ್ರ ಸ್ತೋತ್ರ. ಅದಕ್ಕೆ ಹೇಳ್ತಾರೆ ಆ ಸ್ತೋತ್ರ ಮಾಡುವ ಸಂದರ್ಭ, ಸ್ತೋತ್ರ ಬಂದ ಕ್ರಮ ಅದ್ಭುತ. ರಾಘವೇಂದ್ರ ಸ್ವಾಮಿಗಳು ತಮ್ಮ ನೆರಳಂತೆ ಸೇವಾ ಮಾಡತಕ್ಕಂಥ ಇವರು, ಅವ ರಾಯರ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಬಂದುಬಿಟ್ಟಿತ್ತು ಅಂದರೆ, ನಮಗೆ ನಮ್ಮ ವೈಯಕ್ತಿಕ ಸಂಸಾರದಲ್ಲಿ ಯಾರ ಮೇಲೂ ಅಂಥ ಪ್ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಕೊನೆಗೆ ನಮ್ಮ ಮೇಲೆ ನಮಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ರಾಯರ ಮೇಲೆ ಬಂದಿತ್ತು. ಪ್ರೀತಿ ಅದು ಸುಖಕ್ಕೂ ಕಾರಣ ದುಃಖಕ್ಕೂ ಕಾರಣ. ಯಾವಾಗ ವ್ಯಕ್ತಿ ಹತ್ತಿರ ಇದ್ದರೆ ಸುಖಕ್ಕೆ ಕಾರಣ, ವ್ಯಕ್ತಿ ದೂರ ಆಗ್ತಾರೆ ಅಂದರೆ ಬಹಳ ದುಃಖಕ್ಕೆ ಕಾರಣ. ಪ್ರೀತಿ ಸರಿಯಾದ್ದಾಗಿದೆ, ಆ ಪ್ರೀತಿ ಇದ್ದರೆ ವ್ಯಕ್ತಿ ದೂರ ಆದರೆ ಕಣ್ಣಲ್ಲಿ ಟ್ಯಾಂಕ್ ಗಟ್ಟಲೆ ನೀರು ಬರಲೇಬೇಕು ಅಂತೇನಿಲ್ಲ, ಅದು ಒಳಗೆ ಕೊರಿತಾ ಇರುತ್ತೆ. ಹಾಗೆ ರಾಯರ ಮೇಲೆ ಅಂಥ ವಿಚಿತ್ರ ಭಕ್ತಿ, ಭಗವದ್ದತ್ತವಾಗಿರ್ತಕ್ಕಂಥ ಒಳಗಿನ ಸ್ವರೂಪದ ಹತ್ತಿದಂಥ ಭಕ್ತಿ ಪುಟಿದದ್ದು ಬಂದಿದೆ. ಆದರೆ ಆ ಪ್ರೀತಿ ಇದ್ದಾಗ ಬಿಟ್ಟು ಹೋಗ್ತಾರೆ ಅಂದ್ರೆ ಯಾರು ತಡಿಲಿಕ್ಕಾಗಲ್ಲ. ಬಿಟ್ಟು ಹೋದ ಮೇಲೆ ತಡೆಯಲು ಪ್ರಯತ್ನ ಮಾಡಬಹುದು, ಎದುರಿಗೆ ಇದ್ದು ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಬಹಳ ಕಷ್ಟ, ಬಹಳ ಕಷ್ಟ, ಬಹಳ ಧೈರ್ಯ ಬೇಕದಕ್ಕೆ. ಅದಕ್ಕೆ ರಾಯರು ನೋಡಿದ್ರು ಇವರು ಹತ್ತಿರ ಇದ್ದರೆ ಬೃಂದಾವನ ಪ್ರವೇಶಕ್ಕೆ ಪ್ರೀತಿಯಿಂದಲೇ ಅಡ್ಡಿ ಮಾಡ್ತಾರೆ, ಅದಕ್ಕೆ ಇವರನ್ನ ಹತ್ತಿರದಲ್ಲೇ ಹನುಮಂತನ ಹತ್ರ ಕಳಿಸಿಕೊಟ್ರು, ಗಾಣಧಾಳಕ್ಕೆ ಕಳಿಸಿಕೊಟ್ರು. ಇವರಲ್ಲಿ ಹೋಗಿದ್ದಾರೆ, ರಾಯರ ವೃಂದಾವನ ಪ್ರವೇಶ ಮಾಡಿದ್ದಾರೆ, ಅಲ್ಲಿ ಗೊತ್ತಾಯ್ತು, ಅಲ್ಲಿಗೆ ಕೂಡಲೇ ಓಡಿ ಬರ್ತಾ ಇದ್ದಾರೆ ಮಹಾನುಭಾವರು. ವಿಶೇಷವಾಗಿ ಬರ್ತಾ ಇದ್ದಾರೆ ಪ್ರವಾಹ ನದಿ, ನದಿಯಲ್ಲಿ ಬರುವಾಗಲೇನೆ ವಿಶೇಷವಾಗಿರತಕ್ಕಂಥ ರಾಯರ ಸ್ಮರಣೆ ಮಾಡ್ತಾ ಬರ್ತಾ ಇದ್ದಾರೆ. ರಾಯರ ದರ್ಶನಕ್ಕೆ ಬಂದರೆ ವೃಂದಾವನವಿದೆ, ಎಂಥ ಪರಿಸ್ಥಿತಿ ಅಂದರೆ ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತಷ್ಟೇ ಹೊರತು ಎಷ್ಟು ನಾವು ವಿಚಿತ್ರ ವಿಚಿತ್ರವಾಗಿ ವರ್ಣನೆ ಮಾಡಿದ್ರು ಒಬ್ಬರಿಗೆ ಅರ್ಥ ಆಗುತ್ತೆ. ಆದರೆ ಪ್ರಯತ್ನ, ಅತ್ಯಂತ ಪ್ರಿಯಕರವಾದ ವಸ್ತು ಕಳಕೊಂಡಾಗ ಆ ದುಃಖ ಪರಾಕ ಉರುಳೆ ಬಿಡ್ತಾ ಇದ್ದಾರೆ ರಾಯರ ಮುಂದೆ. ಆವಾಗ ರಾಯರು ವಿಶೇಷವಾಗಿ ವೃಂದಾವನದಲ್ಲಿ ಇದ್ದುಕೊಂಡು ದರ್ಶನ ಕೊಡ್ತಾ ಇದ್ದಾರೆ, ವೃಂದಾವನದಲ್ಲಿ ದರ್ಶನ ಕೊಡ್ತಾ ಇದ್ದಾರೆ ತೇಜೋಮಯ ಮೂರ್ತಿಗಳಾಗಿ. ಆನಂದ ಆಯ್ತು ಅವರಿಗೆ. ಅಲ್ರಿ ನೀವೆಲ್ಲ ಹೇಳ್ತೀರ, ನಾವು ನಂಬಲ್ಲ ರಾಯರ ದರ್ಶನ ಕೊಡೋದು ಇವೆಲ್ಲ, ನೀವೇನೋ ನಿಮ್ ಕಲ್ಪನೆ ಅಷ್ಟೇ ಅಂತೀರಾ. ಮೊನ್ನೆ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಒಬ್ಬರು ವ್ಯಕ್ತಿಗಳು ಪ್ರಾಣತ್ಯಾಗ ಮಾಡಿದರು ಬೆಂಗಳೂರಲ್ಲಿ, ಅವರಿಗೆ ದ್ವಾರಕಿ ಮೇಷ್ಟ್ರು ಅಂತ ಹೆಸರು. ಇಡೀ ಬದುಕು ಅಪ್ಪಟ ಬಂಗಾರದಂತೆ ಬದುಕಿದೆ, ಇಡೀ ಬದುಕು ಆಚಾರ ಸ್ಮರಣೆ, ಮಣಿಮಂಜರಿ ಸುಮಧ್ವ ವಿಜಯ ಪಾರಾಯಣ, ಮಣಿಮಂಜರಿ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಎಲ್ಲರಿಗೆ ಕೊಟ್ಟವರು. ಅರ್ಥಸಹಿತ ವ್ಯಾಕರಣ ಸಹಿತವಾಗಿ ಎಲ್ಲರೂ ಕಲಿಬೇಕು ಅಂತ ಶಿಷ್ಯವರ್ಗಕ್ಕೆಲ್ಲ ಅರ್ಧ ಅರ್ಧ ಹಾಕಿದವರು. ಈಗಲೂ ಅವರ ಶಿಷ್ಯವರ್ಗ ಅವರನ್ನು ಪ್ರಾಣದಂತೆ ಮಾಡ್ತಾರೆ. ನನ್ನ ಭಾಗ್ಯ ಏನಾಗಿತ್ತು ಅಂದರೆ, ನನಗೆ ವಿಷ್ಣು ತೀರ್ಥರ ಅನುಗ್ರಹದಿಂದ ಬಂದಂತಹ ಒಂದು ಸೌಭಾಗ್ಯ, ಷೋಡಶಿ ಚತುರ್ದಶಿ ಅವರ ಮುಂದೆ ಅವರ ಮನೆಯಲ್ಲಿ ಪ್ರವಚನ ಮಾಡುವಂತಹ ಸೌಭಾಗ್ಯ ಬಂದಿತ್ತು. ಅದು ಕೇಳಿದ ಮೇಲೆ ವಿಷ್ಣು ತೀರ್ಥರಿಗೆ ಅವರ ಮೇಲೆ ಅನುಗ್ರಹ ಮಾಡಬೇಕು ಅಂತಿತ್ತು ಅಂತ ಕಾಣುತ್ತೆ. ಅವತ್ತಿನಿಂದ ಹೇಳಿದ ಪ್ರಕರಣಗಳೆಲ್ಲ ಬರೆದುಕೊಂಡು ಎಲ್ಲವನ್ನ ಅನುಸಂಧಾನ ಮಾಡ್ತಾ ಕೊನೆ ಪ್ರಾಣ ಹೋಗುವವರೆಗೂ ಮಾಡಿದ್ದಾರೆ. ಕೊನೆಗೆ ಅವರು ರಾತ್ರಿ ಪ್ರಾಣತ್ಯಾಗ ಆಗಿದೆ 11:30 ಆ ಪ್ರಾಂತ್ಯದಲ್ಲಿ, ಬೆಳಿಗ್ಗೆ ಅಂತ ಕಾಣುತ್ತೆ ನಮ್ಗೆ ಆಗಿದೆ ಅವ್ರದ್ದು. ಆ ಪ್ರಾಣತ್ಯಾಗ ಅಂದರೆ ಆಗುವ ಕಾಲಕ್ಕೆ ದಾನಗಳೆಲ್ಲ ಕೊಟ್ಟು ಕೊನೆಗೆ ಒಂದು ದಾನ ಕೊಟ್ಟ ಮೇಲೆ ಏನಪ್ಪ ಮುಗೀತಾ ಅಂತ ಹೇಳಿ ಅವರು ಪೂಜೆ ಮಾಡುವ ದೇವರ ಕಡೆಗೆ ನೋಡಿ ಅಲ್ಲೇ ದೊಡ್ಡ ರಥ ಇಟ್ಟಿದ್ದಾರೆ. ಆ ರಥದಲ್ಲಿ ದೇವರನ್ನ ಕೂಡಿಸ್ಕೊಂಡಿದ್ದಾರೆ ಮಾಧವ, ಇದು ಮಾಧವ ಅಂತಾನೆ ಕರೀತಾ ಇದ್ರು. ಆ ಮಾಧವನನ್ನ ನೋಡಿ ತಲೆ ಹೀಗಿಟ್ಬಿಟ್ಟು ಹೋದ್ರು. ಅದೆಂಥ ಇದು ಅವರ ಶಿಷ್ಯರೊಬ್ಬರಿಗೆ ಸ್ವಪ್ನ ಆಗಿದೆ ಏನು ಅಂತ, ನಾಳೆ ನಾ ಇರಲ್ಲ ಅಂತ ಹೇಳಿ ಬರೋದಾದ್ರೆ ನೀ ಬೆಳಿಗ್ಗೆ 11 ಗಂಟೆ ಬರಬೇಕು, 12 ಗಂಟೆ ಏನು ಬಂದ್ರೆ ಇರಲ್ಲ ಅಂತ ನೋಡಿದ್ರೆ ಸರಿಯಾಗಿ ಪ್ರಾಣತ್ಯಾಗ ಆಗಿದೆ. ಮತ್ತೆ ರಾಯರ ಮಹಿಮೆ ಹೇಗಿರಬೇಕು, ದರ್ಶನ ಕೊಟ್ಟರು, ಆನಂದ ಪಡ್ತಾ ಇದ್ದಾರೆ. ಇವರ ಸ್ತೋತ್ರವನ್ನು ಕೇಳಿದರು. ಕೇಳಿದ ಮೇಲೆ ಅದು ನಾವು ಏನಾದರೂ ಬರೀತಾ ಇದ್ದೆ, ಒಂದು ಶ್ಲೋಕ ಬರಿಬೇಕಾದ್ರೆ 20 ಪೇಪರ್ ಹರಿದು ಹಾಕಿ ಎಲ್ಲ ಬರೆದು ಮಾಡ್ತಿದ್ದೆ. ಅವತ್ತಾನೆ ಆಗಲ್ಲ, ಆಶುವಾಗಿ ದೇವತೆಗಳು ಸದಾ ಪಡ 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 ಆ ಸ್ತೋತ್ರ ಭಗವಂತನ ಸ್ತೋತ್ರವನ್ನ ರಾಯರಂತರ್ಯಾಮಿ ಭಗವಂತನ ಸ್ತೋತ್ರ ಮಾಡಿಸಿದ್ದು. ಅಪರೂಪದ ಮಂತ್ರ ಹೊರಡತಾ ಇದೆ ಬಾಯಿಂದ. ಅದು ಕೇವಲ ಸ್ತೋತ್ರ ಅಲ್ಲ, ಅಂತಹ ಮಂತ್ರ ಹೊರಟಾಗ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಒಳಗಿಂದಲೇನೆ ವಿಶೇಷವಾಗಿ ಮಾತು ಬರ್ತಾ ಇದೆ. ಸಾಕ್ಷಿ ಅಯಾಸ್ಯೋ ಅತ್ರ ಹಿ ಹಯಗ್ರೀವ ದೇವರೇ ಈ ಸ್ತೋತ್ರದ ಫಲಕ್ಕೆ ಸಾಕ್ಷಿ, ಅವನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಇಂಥದ್ದು ಆ ಸ್ತೋತ್ರಕ್ಕೆ ಒಳಗಿಂದ ಸ್ಟ್ಯಾಂಪ್ ಬಿದ್ದಿದೆ. ಅದ್ಭುತವಾಗಿರತಕ್ಕಂಥ ಸ್ತೋತ್ರ ಅಂತಹ ಸ್ತೋತ್ರ ರಾಘವೇಂದ್ರ ಸ್ವಾಮಿ. ಹಾಗಾದರೆ ಆಶುವಾಗಿ ಅವರ ಬಾಯಿಯಿಂದ ಬಂದಿರತಕ್ಕಂಥ ಗಂಗೆಯಂತೆ ಬಂದಿದೆ ಸ್ತೋತ್ರ, ಗಂಗೆಯಂತೆ ಬಂದಿರತಕ್ಕಂಥ ಅವರ ಸ್ತೋತ್ರ ಶುರುವಿನಲ್ಲಿ ಏನನ್ನು ಸ್ತೋತ್ರ ಮಾಡಿದೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಮಾತೆಂಬ ಗಂಗೆಯನ್ನೇ ಸ್ತೋತ್ರ ಮಾಡಿದ ಶುರು ಮಾಡಿದ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅಳಿಯಬೇಕಾದರೆ ಯಾವುದರಿಂದ ಅಳಿಯಬೇಕು ಅಂದ್ರೆ ಅವರ ಮಾತಿನಿಂದ ಅಳಿಯಿರಿ. ಯಾಕೆ? ಆ ಮಾತಿನಲ್ಲೇ ಜ್ಞಾನ ತುಂಬಿರುತ್ತೆ, ಮಾತಿನಲ್ಲೇ ಜ್ಞಾನ ತುಂಬಿರುತ್ತೆ. ಯಾಕೆ? ಜ್ಞಾನಿಗಳಾಗಿದ್ರೆ ಜ್ಞಾನಿಗಳು ಆ ಮಾತಿನಲ್ಲಿ ಬರೀ ಮಾತು ಎಂದೂ ಮಾತಾಡಲಂತೆ. ಮೇಲ್ನೋಟಕ್ಕೆ ಬರೀ ಮಾತು ಅಂತ ನಿಮಗೆ ಕಾಣಿಸ್ತಾ ಇದ್ರು ಅವರ ಆಲೋಚನೆಗಳಲ್ಲಿ ಬೇರೆ ತುಂಬಿರುತ್ತೆ. ಅದಕ್ಕೆ ಮಾತೇ ಮಂತ್ರಗಳಾದವು ಅಂತ ಹೇಳ್ತಾರೆ. ಅಂಥ ವಿಶೇಷವಾಗಿರತಕ್ಕಂಥ ಆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಅದೆಷ್ಟು ವಿಶೇಷ ಆಗಿರುತ್ತೆ. ಅದರಲ್ಲಿ ಹೇಳ್ತಾ ಇದ್ದಾರೆ ರಾಯರ ಬೆಲೆ ಹೇಗೆ ಗೊತ್ತಾಗ್ಬೇಕಪ್ಪ ಅಂದ್ರೆ ಹೇಳ್ತಾರೆ ರಾಯರ ಬೆಲೆ ರಾಯರ ಮಾತಿನಿಂದ ನೋಡಿ. ಒಬ್ಬ ಜ್ಞಾನಿಗಳನ್ನ ಗುರುತು ಹಿಡಿಯಬೇಕಾದರೆ ಅವರ ಬಾಯಿಂದ ಮಾತು ಬರುತ್ತಲ್ಲ ಅದರಲ್ಲಿ ಜ್ಞಾನ ತುಂಬಿ ಬರ್ತಾ ಇರುತ್ತೆ. ಆ ಜ್ಞಾನ ಪ್ರವಾಹವನ್ನು ನೋಡಿ ಅವರಿಗೆ ನಮಸ್ಕಾರ. ಆಕಾರ ಅಕ್ಷತೆ ಅಹಂಗಾರ ಇವೆಲ್ಲ ನಂತರ. ಹೌದು, ದಾಸರೇ ವರ್ಣನೆ ಮಾಡಿದ್ದಾರೆ ಅಂಗಾರ ಅಕ್ಷತೆ ಹಚ್ಚಿದ ಶೃಂಗಾರ ಮೂರುತಿ ಅಂತ ಅದ್ಭುತವಾಗಿ ರಾಯರ ವರ್ಣನೆ ಮಾಡಿದ್ದಾರೆ. ಹೌದು, ರಾಯರ ರೂಪವೂ ಚಂದ. 뒤져봐야 나빠 버린다. 참나라 됐네 해결네. 어라 나선 아들이 안 한다 그랬대. 아들이 아바라 마히베 열리 좀비래. 그래 아바라 마티 날리 좀비래. 아바라 마텔리데 그래 아바라 마토 열시겠다. 우리 이제 가라케 마타다래. 아바게나 리카드 마트콘드래 마타 하게 그랬다. ನಾವು ಇದ್ದಷ್ಟು ಪರ್ಯಂತ ನಮ್ಮ ಮರು ಕೇಳ್ತಾರೆ. ಹೋದ್ಮೇಲೆ ನಮ್ಮ ಮಾತು ಸಿಗುತ್ತಾ? ಸಿಗೋದಿಲ್ಲ. ನಮ್ಮ ಮಾತು ಸಿಗಬೇಕಾದ್ರೆ ಅದು ಸ್ಥಿರವಾಗಿ ನಿಂತಿರಬೇಕು. ಹೌದಾನೆ? ಅದಕ್ಕೆ ರಾಯರು ಗ್ರಂಥಗಳನ್ನ ಬರೆದರು. ಆ ಗ್ರಂಥಗಳು ನೀವು ನೋಡಿದರೆ ಓದಿದವರಿಗೆ ಅನುಭವ ಆಗ್ತದೆ. ಗ್ರಂಥಗಳ ಕುರಿತು ಮಾತಾಡಿದವರ ಮಾತಿನಿಂದ ಅರ್ಥ ಆಗಲ್ಲ. ರಾಯರ ಗ್ರಂಥ ನೀವಾಗಿ ಓದಿದಾಗ ನಿಮ್ಮ ಜೊತೆಗೆ ರಾಯರು ಮಾತಾಡಿದ ಅನುಭವ. ಅವರು ನಮ್ಮ ಮೇಲೆ ಕರುಣೆಯಿಂದ, ನಮಗೆ ಜನ್ಮದಲ್ಲೂ ಬರಲ್ಲ ಪ್ರಶ್ನೆಗಳು ಅಷ್ಟು ಪ್ರಶ್ನೆಗಳು ಹಾಕ್ತಾರೆ, ಹಾಕಿ ಉತ್ತರ ಕೊಡ್ತಾ, ಯಪ್ಪ ನಿಂಗೆ ಇವಾಗ ಪ್ರಶ್ನೆ ಬಂದಿಲ್ಲೋ ಮುಂದೆ ಬರುತ್ತೆ, ನಿಮ್ಗೆ ತಲೆ ಹಿಡ್ಕೊಂಡು ಕೊಡ್ತೀಯ, ಈ ಪ್ರಶ್ನೆ ನೋಡು, ಈ ಪ್ರಶ್ನೆ ನೋಡು, ಈ ಪ್ರಶ್ನೆ ನೋಡು ಅಂತ ಶಾಸ್ತ್ರ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅಪರೂಪದ ಬಂಗಾರದ ಬಿಸ್ಕೆಟ್ ಅಂತ ನೀವು ಅಂತೀರಲ್ಲ, ಅಂತ ಅದ್ಭುತವಾದ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಪರಿಮಳ ಒಂದ ಎರಡ ಎಲ್ಲಾ ಗ್ರಂಥಗಳಂತಾವೆ, ಯಾವುದು ಬಿಡ್ಲಿಕ್ಕಾಗ. ಅಪರೂಪದ ಆ ಶೈಲಿ, ಆ ವಿಷಯ ಪ್ರತಿಪಾದನ ಶೈಲಿ, ಅವನನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಂತಹ ಶೈಲಿ, ಕೇವಲ ಹರಿಪ್ರೀತಿಗಾಗಿ ಬರೆದ ಶೈಲಿ, ಇನ್ನೊಬ್ಬರ ಹೊಗಳಿಕೆ ಹೆಚ್ಚಳಿಕೆ ಇದ್ಯಾವುದೂ ಇಲ್ಲದೆ, ಇನ್ನೊಬ್ಬರ ಟೀಕಾ ಟಿಪ್ಪಣಿ ಇಲ್ಲದೆ. ನೋಡಿ ರಾಯರ ಗ್ರಂಥದಲ್ಲಿ ಅದೊಂದು ವಿಶೇಷ, ಯಾರ ಬಗ್ಗೆ ಚಕಾರ ಎತ್ತಲ್ಲ, ಯಾರ ಬಗ್ಗೆ ಚಕಾರ ಎತ್ತಲ್ಲ, ತಾವು ಏನು ಹೇಳಬೇಕು ಅಂದುಕೊಂಡಿರ್ತಾರೆ ಖರಾಖಂಡಿಯಾಗಿ ಹೇಳಿ ಮುಗಿಸಿರ್ತಾರೆ. ಒಬ್ಬರ ಮನಸ್ಸು ನೋಯದೆ, ಯಾರ ಮನಸ್ಸು? ನಮ್ಮ ಮಾರ್ಗ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಯಾರೇ ಟೀಕಾ ಟಿಪ್ಪಣಿಕಾರರ ಮನಸ್ಸು ನೋಯದಂತೆ, ಆ ಗ್ರಂಥಗಳ ಅಧ್ಯಯನ ಮಾಡುವಂಥವರ ಮನಸ್ಸು ನೋಯದಂತೆ ಯಾರ ಬಗ್ಗೆ ಚಕಾರವೂ ಇರಲ್ಲ. ಹೇಳಬೇಕಾದ ವಿಷಯ ಸರಳವಾಗಿ ಸ್ಪಷ್ಟವಾಗಿ ಏನು ಹೃದಯದಲ್ಲಿ ನಾಟುವಂತೆ ಹೇಳುವ ಶೈಲಿ ರಾಘವೇಂದ್ರ ಸ್ವಾಮಿ. ಅಷ್ಟೇ ಅಲ್ಲ, ಯಾರು ಕೇಳುತ್ತಾರೋ ಆ ಗ್ರಂಥಗಳ ಅಧ್ಯಯನ ಮಾಡುತ್ತಾರೋ ಆ ಮಾತನ್ನ ಕೇಳುತ್ತಾರೋ ಪಾಪವೆಲ್ಲ ಕತ್ತರಿಸಿ ಕತ್ತರಿಸಿ ಅಂತ ಮಾತದು. ಅದಕ್ಕೆ ಈಗಲೂ ರಾಘವೇಂದ್ರ ಸ್ವಾಮಿಗಳು ಇದ್ದಾರಾ ಅಂದ್ರೆ ಎರಡು ರೂಪದಿಂದಿದ್ದಾರೆ. ಅವರು ತೇಜೋಮಯ ರೂಪದಿಂದ ವೃಂದಾವನದಲ್ಲಿದ್ದಾರೆ. ಜಗನ್ನಾಥದಾಸರೇ ಮೊದಲಾದಂತಹ ಮಹಾನುಭಾವರಿಗೆ ಸಾಕ್ಷಾತ್ ವೃಂದಾವನದಿಂದ ದರ್ಶನ ಕೊಟ್ಟಿದ್ದಾರೆ. ಅಪ್ಪಣಾಚಾರ್ಯರಿಗೆ ಎಲ್ಲರಿಗೂ ದರ್ಶನ ಕೊಟ್ಟಿದ್ದಾರೆ. ಹೌದು, ಆದರೆ ಆ ರೂಪ ನಮಗೆಲ್ಲ ಸಾಧ್ಯವಿಲ್ಲ. ಅನೇಕ ಜನ್ಮದ ಪುಣ್ಯ ಇರಬೇಕು. ಯಾಕಂದ್ರೆ ದೇವತೆಗಳಿಗೆ ತೇಜೋಮಯ ಶರೀರ ಆದವರಿಗೆ ಪಾಪದಿಂದ ತುಂಬಿದಂಥವರಿಗೆ ದರ್ಶನ ಕೊಡಲಿಕ್ಕೆ ಅವರಿಗೆ ಅಡ್ಡಿಗಳಿರುತ್ತೆ. ದರ್ಶನ ಸ್ಪರ್ಶನ ಸಂಭಾಷಣ ಯಾವುದೂ ಇಲ್ಲ. ಒಂದು ವೇಳೆ ಅದನ್ನು ಅತಿಕ್ರಮಣ ಮಾಡಿದರೆ ಅದಕ್ಕೆಲ್ಲ ಬೇರೆ ಬೇರೆ ತೊಂದರೆಗಳಿವೆ. ಆದ್ದರಿಂದ ದೇವತೆಗಳು ನಮ್ಮ ತಂಟೆಗೆ ಬರಲ್ಲ. ಅಪ್ಪ ನಿಮ್ ಕಾಣಿಸಿದ್ರೆ ಮತ್ತೆ ನಾವಿಲ್ಲಿ ಹುಡ್ಬೇಕಾಗುತ್ತೆ, ನಿಮ್ ಕಾಣಿಸೋದೇ ಇಲ್ಲ ಅಂತ ಹೋಗ್ಬಿಡ್ತಾ ಇರ್ತಾರೆ ಅವರು. ಬಹಳ ಪುಣ್ಯ ಇದ್ರೆ ಸ್ವಪ್ನದಲ್ಲಿ ಯಾವುದೋ ಒಂದು ರೂಪದಲ್ಲಿ ದರ್ಶನ ಕೊಟ್ಟಾರ. ಸರಿ, ನಮಗಂತೂ ಅದು ಬೇಡ, ಆಗಲ್ಲ. ಯಾಕೆ? ನಾವು ತುಂಬಿರೋದೇ ಪಾಪದಿಂದ, ಪುಣ್ಯ ಇಲ್ಲೋ ಸ್ವಲ್ಪ ಕೂತಿರುತ್ತೆ ನಮಗೇ ಗೊತ್ತು. ಆದ್ದರಿಂದ ನಾವು ಆ ತಂಟೆಗೆ ಬೇಡ, ಕೇಳಿ ಪಾಪ ರಾಯರು ತೊಂದರೆ ಕೊಡೋದಾಗ. ಆದರೆ ರಾಯರ ಇನ್ನೊಂದು ರೂಪ ಅದಲ್ಲ, ಅದು ಪಾಪಿಗಳಿಗಾಗಿ ಪುಣ್ಯವಂತರಿಗಾಗಿ ಎಲ್ಲರಿಗಾಗಿ ಮೀಸಲಾಗಿರತಕ್ಕಂಥದ್ದು. ಪಾಪಿಗಳನ್ನ ಪುನೀತರನ್ನಾಗಿ ಮಾಡತಕ್ಕಂಥ ಅದ್ಭುತವಾದ ರೂಪ ಯಾವುದು ಅಂದ್ರೆ ಮಾತಿನ ರೂಪ. ಅದಕ್ಕೆ ಇಲ್ಲಿ ನಿಜವಾಗಿ ಅಪ್ಪಣಾಚಾರರ ದೃಷ್ಟಿ ಆ ಅದ್ಭುತವಾದ ಸ್ತೋತ್ರ ಹೊರಟದ್ದು. ನೀವು ರಾಯರ ಹೊರಗಿನ ರೂಪ ನೋಡಬೇಡಿ, ಆ ಮಾತನ್ನು ನೋಡಿ. ನೀವು ರಾಯರ ಮಾತನ್ನು ನಂಬಿ, ಆ ಮಾತನ್ನು ಕೇಳಿ, ಆ ಮಾತಿನ ಒಳಗಿನ ಅರ್ಥವನ್ನ ಕೇಳಿ, ಆ ಅರ್ಥವನ್ನು ನಂಬಿ, ಮಾತನ್ನು ನಂಬಿ, ನಿಮಗೆ ಮೋಕ್ಷ ಸಿಗುತ್ತೆ. ಇಷ್ಟೇನು. ಅದಕ್ಕೆ ಶುರು ಮಾಡುವುದೇ ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋ ದ್ವಿಪಾರಾಹ ಅಂತ ಶುರು ಮಾಡುತ್ತಾರೆ ಮಹಾನುಭಾವರ ಸ್ತೋತ್ರವನ್ನು. ಅದಕ್ಕೆ ಹೇಳ್ತಾರೆ ಆ ಗಂಗೆಗೆ ಹೋಲಿಸ್ತಾರೆ ರಾಘವೇಂದ್ರ ಸ್ವಾಮಿಗಳ ಒಂದು ಆ ವಾಕ್ಕನ್ನು. ಅಂದ್ರೆ ವಾಗ್ಗಂಗಾ, ವಾಗ್ ದೇವತಾ ಸರಿತ, ದೇವತಾ ಸರಿತ, ಸರಿತ ಅಂದ್ರೆ ನದಿ, ದೇವತಾ ಸರಿತ ಅಂದ್ರೆ ದೇವ ನದಿ, ದೇವ ನದಿ ಅಂದ್ರೆ ಗಂಗಾ. ಇಲ್ಲಿ ರಾಯರ ವಾಕ್ ದೇವತಾ ಸರಿತ, ವಾಕ್ ಎಂಬ ದೇವ ನದಿ ಅಂದ್ರೆ ಗಂಗಾ. ಏನ್ ಹೇಳಿದ್ರು, ವಾಗ್ದೇವತಾ ರಾಘವೇಂದ್ರ, ಶ್ರೀ ರಾಘವೇಂದ್ರ ವಾಕ್ ದೇವತಾ ಸರಿತ್, ರಾಘವೇಂದ್ರ ಸ್ವಾಮಿಗಳ ವಾಕ್ಯೆಂಬ ದೇವ ನದಿ ಅಮುಂ ವಿಮಲೀಕರೋತು, ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ. ಇಷ್ಟು ಸ್ತೋತ್ರ ಶುರು ಆಗುತ್ತೆ. ಅಷ್ಟೇನಾ ಅಂದ್ರೆ ಹೇಳ್ತಾರೆ. ಅವಾಗ ಪ್ರಶ್ನೆ ಬರುತ್ತೆ, ಅಲ್ಲ ನೀವು ರಾಘವೇಂದ್ರ ಸ್ವಾಮಿಗಳ ಮಾತನ್ನ ಗಂಗೆಗೆ ಹೋಲಿಸ್ತೀರ, ಹೋಲಿಕೆ ಕೊಡಬೇಕಾದ್ರೆ ಏನಾದರೂ ಅದರಲ್ಲಿ ಇದರಲ್ಲಿ ಸಾದೃಶ್ಯ ಅಂದ್ರೆ ಸದೃಶ, ಸದೃಶ ಅಂದ್ರೆ ಮತ್ತೆ ಸಂಸ್ಕೃತ ಶಬ್ದಗಳೇ ಬರ್ತಾ ಇರುತ್ತೆ, ಹೌದಲ್ಲ, ಅದರಂತೆ ಸ್ವಲ್ಪ ಆದರೆ ಇರಬೇಕು, ಪೂರ್ಣ ಇರ್ಲಿಕ್ಕಾಗಲ್ಲ, ಸ್ವಲ್ಪ ಆದರೆ ಇರಲಿ. ಗಂಗೆಯಲ್ಲಿ ದೇವರ ಪಾದ ಸ್ಪರ್ಶ ಮಾಡಿದ ಗಂಗೆಯಲ್ಲಿ ಬ್ರಹ್ಮದೇವರ ಕಮಂಡಲು ಜಲ, ಅದು ದೇವರ ಪಾದ ಸ್ಪರ್ಶ ಮಾಡಿದಾಗ ಹುಟ್ಟಿದ್ದೇ ಗಂಗಾ. ಜಗತ್ತನ್ನೆಲ್ಲ ಪವಿತ್ರ ಮಾಡುತ್ತೆ ಗಂಗಾ, ಅಂಥ ಗಂಗೆಗೆ ಸಮಾನವ ರಾಯರ ಮಾತು, ಹೇಗೆ ಹೇಳ್ತೀರಾ? ಒಂದಾ, ಯಾಕಂದ್ರೆ ಮಾತು ಪ್ರಯೋಗ ಮಾಡುವಾಗ ಎದುರಿಗಿರುವ ಮನುಷ್ಯರ ಚಪ್ಪಾಳೆ ಬರುತ್ತೆ, ಏನಾದರೂ ಎಡವಟ್ಟಾದರೆ ದೊಡ್ಡವರ ಅವಜ್ಞೆ ಆಗಿಬಿಟ್ರೆ ನರಕದಲ್ಲಿ ಹೂತಾಕ್ತಾರೆ ನಮ್ಮನ್ನ. ಹೇಳ್ತಾರೆ ಯಾರ ಜೊತೆಗೆ ಯಾರನ್ನ ಹೋಲಿಸಬೇಕು. ಹೌದು, ನಾವು ಪ್ರವಚನಗಳು ಮಾಡ್ತೀವಿ, ನಾವು ಪಾಠಗಳು ಮಾಡ್ತೀವಿ, ನಮ್ಮನ್ನು ಮಧ್ವಾಚಾರ್ಯರಲ್ಲಿ ಹೋಲಿಸಿದ್ರೆ ನರಕದಲ್ಲಿ ಹಾಕ್ತಾರೆ, ಹಾಗೆ ಮಧ್ವಾಚಾರ್ಯರಲ್ಲಿ ನಾವೆಲ್ಲಿ ಸೊಪ್ಪು ಹೋಗ್ತಾನೆ, ಮತ್ತೆ ಹೇಗೆ ಹೋಲಿಸ್ತಾ ಇದ್ರೆ ಇದು ಅಂದ್ರೆ. ಅವಾಗ ಹೇಳ್ತಾರೆ ಸುಮ್ಮನೆ ಹೇಳಿಲ್ಲ, ರಾಘವೇಂದ್ರ ಸ್ವಾಮಿಗಳ ಮಾತು ದೇವ ಗಂಗೆಯಂತೆ ಇದೆ ಅಂತ ಅದ್ಭುತವಾಗಿ ಹೇಳುತ್ತಾ ಬರ್ತಾ ಇದ್ದಾರೆ. ಹೋಲಿಕೆಗಳಿವೆ ನೋಡಿ, ಅದು ನೋಡಿ, ಇಲ್ಲದಿದ್ದರೆ ಹೇಳಿ ಅಂತ ಜಗತ್ತಿಗೆ ಸವಾಲು ಹಾಕ್ತಾ ಇದ್ದಾರೆ ಅಪ್ಪಣಾಚಾರ್ಯ. ಅವಾಗೆ ಮತ್ತು ಪ್ರಶ್ನೆ ಅದಕ್ಕೆ ಹೇಳ್ತಾ ಇದ್ದಾರೆ, ಗಂಗೆ ಮೊದಲು ಪ್ರಶ್ನೆ ಏನು, ಗಂಗೆ ಎಂಥದ್ದು ಅಂದರೆ ಬ್ರಹ್ಮದೇವರ ಕಮಂಡಲದಿಂದ ಬಂದದ್ದು, ಹೌದಾನೆ, ಕಮಂಡಲು ಜಲವೇ ದೇವರ ಪಾದಕ್ಕೆ ತಾಕಿ ಬಂದದ್ದು, ಹೌದಾ? ಹೌದು ಹೌದು. ಅವಾಗಂದ್ರು ಹೌದು, ಅದಕ್ಕೆ ನಾವು ಹೇಳಿದ್ದು ಏನು, ಶ್ರೀ ಪೂರ್ಣಬೋಧ ಗುರು ತೀರ್ಥ ಅಂತ. ಹೌದಾ, ಏನಿದು ಅಂತ ಹೇಳ್ತಾ ಇದ್ದಾರೆ. ಎರಡು ರೀತಿಯಾಗಿದೆ ಇಲ್ಲಿ. ಏನು ಪೂರ್ಣ ಬೋಧರು ಯಾರು ಅಂದ್ರೆ ಭಾವಿ ಬ್ರಹ್ಮರಾಗಿರತಕ್ಕಂಥ ಮಧ್ವರು, ಹೌದಾ? ಸರಿ, ಪ್ರಹ್ಲಾದರಾಜರಲ್ಲಿ ವಾಯುದೇವರ ಸನ್ನಿಧಾನವಿದೆ, ಮಧ್ವಾಚಾರ್ಯ ಹೇಳಿದ್ದಾರೆ, ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾ, ಸದಾ ಬರೇ ಆವಿಷ್ಟ ಅಂತ ಹೇಳಿಲ್ಲ, ಸಮಾವಿಷ್ಟ ಅಂತ ಹೇಳಿದ್ರು. ಸದಾ ಆ ವಾಯುದೇವರ ಆವೇಶ ಇನ್ನ ಅದಕ್ಕೆ ತಿರೋಧಾನವೇ ಇಲ್ಲ, ಅಂಥ ಆವೇಶದಿಂದ ಬಂದಿದ್ದಾರೆ. ಅಪರೂಪದ ವ್ಯಕ್ತಿತ್ವ ಅದು. ಅಂಥ ವಾಯುದೇವರ ಆವೇಶ ಅಂದರೆ ಅದಕ್ಕೆ ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳ ಕುರಿತು ಏನು ಗೊತ್ತಯ್ಯಾ ನಿಮಗೆ ಅಂತ ಗೋಪಾಲದಾಸರು ಕೇಳ್ತಾರೆ. ರಾಘವೇಂದ್ರರು, ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಯಾರಿಗೆ ಹೆಸರು? ಅದ ಕೇಳ್ತಾರೆ,
ರಾಯರ ಒಳಗಿರತಕ್ಕಂಥ ಗೋಪಾಲ ವಿಠಲ ಇದ್ದಾನಲ್ಲ ಅವನ ಹೆಸರು ರಾಘವೇಂದ್ರ ಅಂತ. ರಾಯರ ಒಳಗೆ ಆವಿಷ್ಟರಾಗಿದ್ದಾರಲ್ಲ ವಾಯುದೇವರು, ವಾಯುದೇವರ ಹೆಸರು ರಾಘವೇಂದ್ರ. ರಾಯರೊಳಗೆ ನಿಂತ ಶೇಷದೇವರ ರೂಪ ಇದೆಯಲ್ವಾ, ಅದೇ ರಾಘವೇಂದ್ರ. ನಂತರ ರಾಘವೇಂದ್ರ ಕರ್ಮಜ ದೇವತೆಗಳಾಗಿರತಕ್ಕಂಥ ರಾಘವೇಂದ್ರ ಇರ್ತಾರಲ್ಲ, ಪರಿಸರ ರಾಘವೇಂದ್ರ. ಒಂದು ಶರೀರದಲ್ಲಿರತಕ್ಕಂಥ ಎಲ್ಲರಿಗೂ ಇಟ್ಟ ಹೆಸರೇ ಅದು. ನಾಮಕರಣ ಅಂದ್ರೆ ಏನು? ಈ ಜೀವಿಗೆ ಮಾತ್ರ ಅಲ್ಲ, ಈ ಜೀವಿ ಜೊತೆಗಿರತಕ್ಕಂಥ ದೇವರು ಮೊದಲುಕೊಂಡು ಸಕಲ ದೇವತೆಗಳಿಗೂ ಆ ಹೆಸರದು, ಕೊನೆಗೆ ಇವನಿಗೂ. ಹೌದಲ್ವ? ಹಾಗೆ ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮ ವಿರಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ ರಾಘವೇಂದ್ರ ರೂಪಿ ಗೋಪಾಲ ವಿಠಲ. ನನ್ನ ಮಾತಲ್ಲ, ಗೋಪಾಲದಾಸರು ಹೇಳ್ತಾರೆ. ಹೌದಾ ಅಂದ್ರೆ ಹೇಳ್ತಾರೆ, ರಾಯರತ್ರೆ ಅನೇಕ ದೊಡ್ಡ ದೊಡ್ಡ ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳು ಭೂಮಿಯ ಮೇಲೆ ಮಂತರ ನಂತರ ಹುಟ್ಟಿ ಬಂದವರು ರಾಯರ ಪಾದಕ್ಕೆರಗಿದರು, ರಾಯರ ಪಾದಕ್ಕೆರಗಿದರು. ಅವಾಗ ಅಲ್ಲೇನ್ ನಡೆಯುತ್ತೆ ಎಂಬುದು ಗೋಪಾಲದಾಸರು ಹೇಳ್ತಾರೆ. ತಮಕ್ಕಿಂತ ದೊಡ್ಡವರು ಬಂದಲ್ಲಿ ನಮಸ್ಕಾರ ಮಾಡಿದಾಗ ರಾಯರು ಪಕ್ಕಕ್ಕೆ ಸರಿಯುತ್ತಾರೆ. ಯಾರಿಗೆ ನಮಸ್ಕಾರ? ಆ ಬಂದವರಿಗಿಂತ ದೊಡ್ಡವರಲ್ಲಿ ಕೂತಿರ್ತಾರಲ್ಲ ಶೇಷದೇವರು, ಆದ್ಮೇಲೆ ವಾಯುದೇವರು, ಅವರಿಗೆ ಆ ನಮಸ್ಕಾರ ಹೋಗುತ್ತೆ. ಆ ಬಂದವರಿಗೆ ಯಾರು ಉಪದೇಶ ಕೊಡ್ತಾರೆ? ಒಳ ಕೂತವರು ಉಪದೇಶ ಕೊಡ್ತಾ ಇರ್ತಾರೆ, ರಾಯರು ಪಕ್ಕದಲ್ಲಿ ವಿನಯದಿಂದ ಇರ್ತಾರೆ. ಇದು ರಾಯರಲ್ಲಿ ನಡೆಯುತ್ತಾ ಇದೆ, ಇದು ಅವ್ರು ಹೊರಗೆ ಹಾಕಿದ ಗೊತ್ತಾಯಿತು. ಇದು ಎಲ್ಲಾ ಗುರುಗಳ ವೃಂದಾವನದಲ್ಲೂ ನಡೆಯುತ್ತೆ. ಮತ್ತೆ ಅಂತಹ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳ ಮಾತು ಅಂದ್ರೆ ಯಾರ ಮಾತದು? ಅವರ ಬಿಂಬಮೂರ್ತಿಯ ಮಾತು. ಎರಡನೆಯದು ಒಳಗೆ ನಿಂತ ವಾಯುದೇವರ ಮಾತದು. ವಾಯುದೇವರ ಮಾತು ಅಂದ್ರೆ ಎಂಥದ್ದು? ಬ್ರಹ್ಮದೇವರ ಕಮಂಡಲು ಜಲ ಹೇಗೆ ಬಂತೋ ವಾಯುದೇವರ ಮಾತು ಅದ್ಭುತವಾಗಿ ಬರುತ್ತಾ ಇದೆ. ಅದು ಗಂಗಾ ಅಲ್ಲವೇ? ಅದು ರಾಯರ ಮೂಲಕ ವಾಯುದೇವರು ಹೇಳಿರ್ತಕ್ಕಂಥದ್ದು ಬಂತು. ಎಂಥದ್ದು? ಶ್ರೀ ಪೂರ್ಣ ಬೋಧ ಗುರು ತೀರ್ಥ. ಹೌದಲ್ವೋ? ಒಂದರ್ಥ ಏನು? ಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ ಅಂತ ಹೇಳಿದಾಗ ಪೂರ್ಣ ಬೋಧ ಗುರು ತೀರ್ಥ ಯಾವುದು? ಪಯೋಬ್ಧಿ ಸಮುದ್ರ, ಗಂಗೆ ಸಮುದ್ರದ ಪರ್ಯಂತ ಹೋಗುತ್ತೆ ಅಂತ ಅರ್ಥ ಇದ್ದೇ ಇದೆ. ಹೇಳ್ತೇನೆ ಇಲ್ಲಿ, ಪೂರ್ಣ ಬೋಧ ಗುರುಗಳು ಯಾರು ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಪೂರ್ಣ ಬೋಧರು ಅಂತ ಹೇಳಿ ಅವರು ಮೊದಲು ಮಧ್ವರಾಯರಾಗಿ ನಂತರ ಬ್ರಹ್ಮದೇವರಾದರಲ್ಲ, ಪೂರ್ಣ ಬೋಧ ಗುರು ಅವರಿಂದ ಬಂದ ತೀರ್ಥ. ಹೌದ್ ತಾನೆ? ಹೌದು ಗಂಗೆ. ಇಲ್ಲೂ ಅಷ್ಟೇ, ಇವರಲ್ಲೂ ಪೂರ್ಣ ಬೋಧರು ಕೂತಿದ್ದಾರೆ. ಆ ಗುರುಗಳಿಂದ ಬಂದ ತೀರ್ಥ ಯಾವುದು ಅಂದ್ರೆ ಈ ಗಂಗೆ. ಆ ಗಂಗೆ ಈ ಗಂಗೆ ಇವೆರಡೂ ಒಂದೇ. ಇನ್ನ ಹೇಳ್ತಾರೆ, ಆ ಗಂಗೆಕ್ಕಿಂತ ಈ ಗಂಗೆ ವಿಶೇಷ. ಯಾಕೆ? ವಾಗ್ಗಂಗಾ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದರೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ತುಂಬಾ ಕಾಲಕ್ಕೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ಆಗುತ್ತೆ. ಒಮ್ಮೆಲೆ ಆಗಲ್ಲ. ಆದರೆ ಈ ಗಂಗೆ ಹಾಗಲ್ಲ. ರಾಯರ ವಾಗ್ಗಂಗೆಯಲ್ಲಿ ಆಚಾರ್ಯರ ವಾಣಿ ಬರ್ತಾ ಇದೆಯಲ್ಲ, ಆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ರಾಯರ ಆ ವಾಗ್ಗಂಗೆಯಲ್ಲಿ ಈ ಗಂಗೆಯೂ ಸೇರಿ ಬರ್ತಾ ಇದೆ. ನಾನು ಅಲ್ಲಿ ಸ್ನಾನ ಮಾಡಬೇಕು ಅಂತ ಅಪರೂಪದ ಗಂಗೆ ಬರ್ತಾ ಇದೆ. ಅದಕ್ಕೆ ಶ್ರೀ ಪೂರ್ಣ ಬೋಧ ಗುರು ತೀರ್ಥ. ಹೌದು, ಇದು ಮಧ್ವರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಹೊರಗಿರತಕ್ಕಂಥ ಪೂರ್ಣ ಬೋಧ ಗುರುಗಳೇನಿದ್ದಾರೆ ಅವರಿಂದ ಬಂದ ತೀರ್ಥ ಅಂತ ಹೇಳ್ತೀರಲ್ಲ, ಅಂದರೆ ಗಂಗಾ ಅಂತ ಹೇಳ್ತೀರಲ್ವ. ಹಾಗಾದರೆ ಇದು ಗಂಗೆ ಎಲ್ಲಿಗೆ ಸೇರಬೇಕು ಅಂದರೆ ಇದರ ಎಲ್ಲೆ ಸೀಮೆ ಎಲ್ಲಿಗೆ ಹೋಗ್ಬೇಕು? ಪಯೋಬ್ಧಿ ಅಂದರೆ ಸಮುದ್ರಕ್ಕೆ ಸೇರ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅಯ್ಯೋ ದ್ವೀಪಾರ, ಇದೂ ಸಮುದ್ರಕ್ಕೆ ಸೇರುತ್ತಯ್ಯ. ಅರ್ಥ ಆಗಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ. ಇದು ಹುಟ್ಟಿದ್ದು ಮಧ್ವರಾಯರ ಬಾಯಿಂದ, ಗುರು ಪೂರ್ಣ ಬೋಧ ಗುರುಗಳಿಂದ ಹುಟ್ಟಿದ್ದಿದು. ಆದರೆ ಈ ಮಾತು ಅಂದರೆ ಅದರ ಗುರಿಯಲ್ಲಿ, ಅಂದರೆ ಮಧ್ವರಾಯರ ಶಾಸ್ತ್ರವೇ ಗುರಿಯಾಗಿದೆ. ಪೂರ್ಣ ಬೋಧ ಗುರು ತೀರ್ಥ, ಆ ತೀರ್ಥವೆಂಬ ಪೂರ್ಣ ಬೋಧರ ದೊಡ್ಡ ಗುರು ಅಂದ್ರೆ ದೊಡ್ಡದಾದ ತೀರ್ಥ ಅಂದ್ರೆ ಯಾವುದು? ಎಲ್ಲಾ ತೀರ್ಥಗಳ ಸಮಾಗಮ ಆಗುವ ತೀರ್ಥ ಅಂದ್ರೆ ಸಮುದ್ರ. ಅದು ಪಯೋಬ್ಧಿ. ಮಧ್ವರಾಯರ ಸಚ್ಚಾಸ್ತ್ರವೆಂಬ ದೊಡ್ಡ ಹಾಲುಗಡಲು ಕ್ಷೀರ ಸಮುದ್ರ, ಅದಕ್ಕೆ ಹೋಗಿ ಸೇರತಾ ಇದೆ. ಯಾವುದು? ಮಧ್ವರಿಂದ ಹುಟ್ಟಿದಂಥ ಗಂಗೆ ಮಧ್ವಶಾಸ್ತ್ರದ ಕಡಲನ್ನು ಸೇರ್ತಾ ಇದೆ. ಹೌದಲ್ವೇ? ಅದನ್ನೇ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಒಳಗಿರತಕ್ಕಂಥ ಮಧ್ವರಾಯರ ಬಾಯಿಯಿಂದ ಬಂದಿರತಕ್ಕಂಥ ಅಂದ್ರೆ ಆ ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ ಎಂಬುದು ಎರಡು ರೀತಿ ಮಾಡಬೇಕು. ಏನದು ಅಂದ್ರೆ, ಈ ವಾಗ್ಗಂಗೆ ಶ್ರೀಪೂರ್ಣ ಬೋಧ ಗುರು ಮಧ್ವಾಚಾರ್ಯರು ಅವರ ಪೂರ್ಣ ಬೋಧ, ಗುರು ಅಂದ್ರೆ ದೊಡ್ಡದಾದ ತೀರ್ಥ, ಯಾವುದು? ಶಾಸ್ತ್ರ. ಆ ಶಾಸ್ತ್ರವೆಂಬ ಪಯೋಬ್ಧಿ, ಪಯೋಬ್ಧಿ ಅಂದ್ರೆ ಸಮುದ್ರ. ಅಪ್ಪಾರ ಅದೇ ಕೊನೆಗೆ ಸೀಮೆಯಾಗಿ ಇರತಕ್ಕಂಥದ್ದು ರಾಯರ ವಾಗ್ಗಂಗೆ. ಒಂದು ಅರ್ಥ ಆಯ್ತಾ? ಹೌದು ಸರಿ. ಆ ಸಮುದ್ರಕ್ಕೆ ಸೇರೋದನ್ನೇನು ಹೇಳಿದ್ದೀರಿ, ಹುಟ್ಟಿದ್ದು ಬ್ರಹ್ಮದೇವರ ಕಮಂಡಲಿಂದ ಹುಟ್ಟಿತ್ತಲ್ಲ, ಇದೆಲ್ಲಿ ಹುಟ್ಟಿದ್ದು ಹೇಳಿದ್ರೆ, ಇಲ್ಲೂ ವಿಶೇಷವಾಗಿ ಮಧ್ವರಾಯರ ರಾಘವೇಂದ್ರ ಸ್ವಾಮಿಗಳ ಒಳಗಿರತಕ್ಕಂಥ ರಾಘವೇಂದ್ರ ಅಂತ ಹೆಸರಿಟ್ಟುಕೊಂಡಂತ ಮಧ್ವರಾಯರ ಮುಖ ಕಮಲವೆಂಬ ಕಮಂಡಲುವಿಂದ ಹೊರಬಂದ ಗಂಗೆ ಇದು. ರಾಯರು ಎಲ್ಲ ಕಡೆ ಹೇಳ್ತಾರೆ, ಸ್ವಾಮಿ ನಿಮ್ ಗ್ರಂಥ ನೀವೇ ಬರೆದ್ರ? ನಾನೆಲ್ಲಿ ಬರೀತೀನಿ, ನನ್ನೊಳಗೆ ವಾಯುದೇವರು ನಿಂತು ಬರೆಸಿದ್ದು. ಇದು ವಾಯುದೇವರ ವಾಕ್ಕಯ್ಯ. ಅವರೊಳಗೆ ನಿಂತ ವಾಯುದೇವರ ಮುಖವೆಂಬ ಕಮಂಡಲುವಿಂದ ಬಂದಿರತಕ್ಕಂಥ ಗಂಗೆ ಯಾವುದು? ರಾಯರ ವಾಗ್ಗಂಗೆ. ಅದು ಹೇಗೆ ಅರ್ಥ ಮಾಡ್ತೀರಾ? ಶ್ರೀ ಪೂರ್ಣ ಬೋಧ, ಯಾರು? ಮಧ್ವರಾಯರು. ಎಲ್ಲಿದ್ದಾರೆ? ರಾಯರೊಳಗಿದ್ದಾರೆ. ಅವರೇ ಗುರುಗಳು. ಅವರಿಂದ ಬಂದ ದೊಡ್ಡದಾದ ಗಂಗೆ ಹೆಂಗಿರುತ್ತೆ ದೊಡ್ಡದು? ಗುರುತೀರ್ಥ. ಯಾವುದು ಅಂದರೆ ವಿಶೇಷವಾಗಿರತಕ್ಕಂಥ ಈ ವಾಗ್ಗಂಗೆ. ಅದು ಎಲ್ಲೇ ಎಲ್ಲಿ? ಅಯೋಧ್ಯ ಪಾರ. ಒಂದೇ ಇದರಲ್ಲಿ ಎರಡೂ ಕವರ್ ಮಾಡ್ತಾರೆ ಅವರು. ಅಂದ್ರೆ ಒಂದು ಕಡೆ ಗಂಗೆಯ ಹುಟ್ಟನ್ನು ಹೇಳ್ತಾರೆ, ಗಂಗೆಯ ಹೋದದ್ದನ್ನು ಹೇಳ್ತಾ ಇದ್ದಾರೆ. ಹುಟ್ಟನ್ನು ಬಿಟ್ರಲ್ಲ ಅದ ಇಲ್ಲ, ಬಿಟ್ಟಿಲ್ಲ ಅದೇ, ಅದನ್ನೇ ಸೇರಿಸಿಕೊಂಡು ಹೇಳ್ತಾ ಇದ್ದಾರೆ. ಈ ಎರಡು ಶಬ್ದಗಳು ನೋಡಿದ ಮೇಲೆ ಇನ್ನ ಗಂಗೆ ಹೇಗೆ 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 ಬರ್ತಾಳೆ ಅದರಂತೆ ಎಲ್ಲ ವರ್ಣನೆ ಮಾಡ್ತಾ ಬರ್ತಾರೆ. ಅದ್ಭುತವಾಗಿರತಕ್ಕಂತಹ ಸ್ತೋತ್ರ. ಒಬ್ಬರ ಮೆಚ್ಚಳಿಕೆ, ಹೆಚ್ಚಳಿಕೆ, ಚಪ್ಪಾಳೆ, ಶಾಲು, ಶಕಲಾತಿ, ತಂಬಿಗೆ, ಇದಕ್ಕಾಗಿ ಮಾಡಿದ್ದಲ್ಲ. ಒಳಗಿರುವ ಗುರು ಪ್ರೀತಿಗಾಗಿ, ಒಳಗಿರುವ ಸ್ವಾಮಿಯ ಪ್ರೀತಿಗಾಗಿ ಮಾಡಿದ್ದೆ. ಶುದ್ಧ ಗಂಗೆ ಹೇಗೆ ಸ್ವಚ್ಛವಾದ ನೀರು, ಅದಕ್ಕೆ ಹೇಳ್ತಾರೆ ಗಂಗಾಜಲ. ಅದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ, ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ. ಸರಿ, ನಾರಾಯಣ ವೈದ್ಯನಾಗ್ಲಿ, ಗಂಗೆಯ ನೀರು ಔಷಧ ಅಂತೀರಲ್ಲ, ಹೇಗ್ರಿ ಅಂತ ಕೇಳ್ತೀರಾ? ನೀವು ನಮ್ಮ ಮಾತು ನಂಬಲ್ಲ. ಯಾಕೆ? ನೀವೆಲ್ಲ ದೊಡ್ಡ 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 ಪುಸ್ತಕಗಳು ಓದ್ಕೊಂಡ್ ಬಂದ್ರೆ MBA ಎಲ್ಲ. ಗಂಗಾ ತೋಯ ಅದು ಔಷಧಿ ಅಂದ್ರೆ ಒಪ್ಪಲ್ಲ. ನಿಮ್ ಸೈಂಟಿಸ್ಟ್ಗಳೇ ಕೇಳಿ. ಒಬ್ಬ ಮಹಾನುಭಾವ ಒಂದು ಮೆಷಿನ್ ಕಂಡಿಡಿದಾನೆ, ಅದೇನ್ ಮಾಡುತ್ತೆ? ನೀರಿನಲ್ಲಿ pH ವ್ಯಾಲ್ಯೂ ಜಾಸ್ತಿ ಮಾಡುತ್ತೆ. pH ವ್ಯಾಲ್ಯೂ ಜಾಸ್ತಿ ಮಾಡುತ್ತೆ. ಯಾಕೆ ಮಾಡುತ್ತೆ? ಅವನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಗೊತ್ತಾ? ನೀರಿನಲ್ಲಿ pH ವ್ಯಾಲ್ಯೂ ಜಾಸ್ತಿ ಇದ್ರೆ, ಅಂಥ ನೀರನ್ನ ಕುಡಿದ್ರೆ ಸ್ವಲ್ಪ ಕಾಲಕ್ಕೆ ಎಲ್ಲಾ ರೋಗಗಳು ತಾನಾಗಿ ಕಮ್ಮಿ ಆಗಿ ಬಿಡುತ್ತೆ. ಇದು ಪ್ರಾಕ್ಟಿಕಲಿ ನೋಡಿದ್ದವರು. ಅವರು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಟಾಪ್ ಮೋಸ್ಟ್ ಪಿಚ್ ಪಿ ಹೆಚ್ ವ್ಯಾಲ್ಯೂ ಇರತಕ್ಕಂಥ ನೀರು ಯಾವುದು ಅಂದರೆ ಗಂಗೆ. ಗಂಗೆಯ ಪಿ ಹೆಚ್ ವ್ಯಾಲ್ಯೂ ಅಷ್ಟು ಹೆಚ್ಚು, ಅದರ ಆಕ್ಸಿಜನ್ ಲೆವೆಲ್ ತುಂಬ ಜಾಸ್ತಿ ಆ ವಾಟರಲ್ಲಿ. ಆ ನೀರು ಕುಡಿದರೆ ಹೇಳ್ತಾ ಇದ್ದಾರೆ, ಗಂಗಾದಡದಲ್ಲಿ ವಾಸ ಮಾಡಿಕೊಂಡು ನಿತ್ಯ ಗಂಗೆ, ಮತ್ತು ಯಾರು ಮುನ್ಸಿಪಾಲಿಟಿ ನೀರು ಕುಡಿಬಾರ್ದು, ಯಾವುದು ಗಂಗೆ ಶುದ್ಧ ಗಂಗೆಯ ನೀರನ್ನೇ ಸದಾ ಕುಡಿತಾ ಇದ್ರೆ ರೋಗವಿಲ್ಲದೆ ಸಾಯ್ತಾನವ, ಶುದ್ಧನಾಗಿ ಒಳ್ಳೆ ಪ್ರಾಣತ್ಯಾಗ ಆಗುತ್ತೆ, ಒಂದು ರೋಗ ಇರಲ್ಲ. ಯಾಕೆ ಅಂದ್ರೆ ಆ ನೀರೇ ಔಷಧ ಅಂತ. ಇದು ನಮ್ಗೆ ಗೊತ್ತಿದ್ದಿಲ್ಲ, ಇವ್ರು ಬಂದು ಹೇಳೋವರ್ಗು ಗೊತ್ತಾಗಿಲ್ಲ, ನಮ್ಮವ್ರು ಹೇಳಿದ್ರೆ ಅದು ಅರ್ಥ ಆಗ್ತಾ ಇಲ್ಲ. ಆದ ಕಾರಣ ಔಷಧಂ ಜಾಹ್ನವೀತೋ ಯೋ, ಹೌದಾ? ಮತ್ತೆ ರಾಯರ ವಾಗ್ಗಂಗೆ ಎಂಥ ಔಷಧ, ಭವರೋಗಕ್ಕೆ ಔಷಧ ರಾಯರ ವಾಗ್ಗಂಗೆ. ಅದ್ಭುತವಾಗಿರ್ತಕ್ಕಂಥ ಈ ಚಿಂತನೆಯನ್ನು ನಾಳೆ ಮತ್ತು ನೋಡೋಣ. ಸ್ವಲ್ಪ ಇವತ್ತು ಎಲ್ಲ ಪ್ರವಚನಗಳು ಮಾಡುವಾಗ ಆಚೆ ಈಚೆ ಎಲ್ಲ ಸಮಯ ಹಾಗೆ 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 ಮುಂದಕ್ಕೆ ಹೋಯಿತು, 8:30 ಆಯಿತು. ಸರಿ, ಹೇಗೂ ಲಾಕ್ಡೌನ್ ಇದೆಯಲ್ವಾ, ಇಲ್ಲೂ ಲಾಕ್ಡೌನ್, ಎಲ್ಲ ಕಡೆ ಲಾಕ್ಡೌನ್ ಇದೆ. ಊಟಕ್ಕೆ ಸಮಯ ಸರಿಯಾಗಿತ್ತು. ಆದ ಕಾರಣ ಶ್ರೀಕೃಷ್ಣ ಅರ್ಪಣಮಸ್ತು. ರಾಯರ ಚಿಂತನೆ ಅದ್ಭುತವಾದ್ದು, ಅದರಲ್ಲಿ ಮುಳುಗಿದರೆ ಹೇಳುವ ಪರಿಯೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾಳೆ ರಾಯರ ವಾಗ್ಗಂಗೆಯಲ್ಲಿ ಮತ್ತು ಎಲ್ಲರೂ ಮೆಂದು ಪವಿತ್ರರಾಗೋಣ. ಶ್ರೀಕೃಷ್ಣ.